ശ്രീമാനം
ശ്രീ ഗുരുഭ്യോ നമഃ. ഹരി ഓം. ജലജ്യേഷ്ഠനേ ജഗതിതര വിഖ്യാതം ജഗന്നാഥം ഭജേ. മധുവിരോധിയ പട്ടണത്തെ പൂർവത കവാടകളും അക്ഷിനാശിക വദനശ്രോത്രകളെരടു ദക്ഷിണ ഉത്തരദ്വാര ബുധ ഉപസ്ഥകളെരടു പശ്ചിമ കഥകളെണിപ്പവു ഷട്സരോജവേ സദന ഹൃദയവേ മണ്ഡപ ത്രിഗുണങ്ങളെ കളക കലശ. ഇന്ന് നമ്മ ശരീരവന്നേ വിശേഷവായി ഭഗവന്തനിഗെ മന്ദിരവായി അർപ്പണെ മാടുവ ക്രമവന്ന തിളിച്ചുകൊടുത്തിദ്ദാരെ. ಮಧುವಿರೋಧಿಯ ಪಟ್ಟಣಕ್ಕೆ ಮಧು ನಾಮಕ ದೈತ್ಯ ಇದ್ದ, ಆ ದೈತ್ಯನನ್ನ ಸಂಹಾರ ಮಾಡಿದಂತಹ ಭಗವಂತ ಏನಿದ್ದಾನೆ ಅಂತಹ ಸ್ವಾಮಿಯ ಪಟ್ಟಣಕ್ಕೆ. ಪಟ್ಟಣ ಯಾವುದು? ಶರೀರ. ಅವ ಇರುವಂತಹ ಶರೀರ ಇದಕ್ಕೆ ಪೂರ್ವದಲ್ಲಿ ಕವಾಟಗಳು ದ್ವಾರಗಳಿವೆ. ಯಾವುದು ಅಂದ್ರೆ ಅಕ್ಷಿ ನಾಸಿಕ, ಕಣ್ಣು ಮೂಗು. ದಕ್ಷಿಣದಲ್ಲಿ ದಕ್ಷಿಣ ಉತ್ತರ ದ್ವಾರಗಳು ಯಾವುದು ಅಂದ್ರೆ ವದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ. ಬುಧ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪವು, ಪಶ್ಚಿಮದಲ್ಲಿರತಕ್ಕಂಥ ದ್ವಾರಗಳು ಅಂತ ತರಿಸಿಕೊಳ್ತವೆ. ಷಟ್ ಸರೋಜವೇ ಸದನ, ಆರು ರೀತಿಯಾದಂಥ ಸರೋಜಗಳು, ಆರು ಕಮಲಗಳು. ಯಾವ್ದ್ಯಾವುದು? ನಾಭಿಯ ಕೆಳಗೆ ನಾಲ್ಕು ದಳದ ಕಮಲ, ನಾಭಿಯಲ್ಲಿ ಆರು ದಳದ ಕಮಲ ಎರಡನೆಯದು, ಹೃದಯದಲ್ಲಿ ಎಂಟು ದಳ ಕಮಲ ಮೂರನೆಯದು, ಉರಸ್ಸಿನಲ್ಲಿ ಹನ್ನೆರಡು ದಳ ಕಮಲ ನಾಲ್ಕನೆಯದು, ಕಂಠದಲ್ಲಿ ಹದಿನಾರು ದಳ ಕಮಲ ಐದನೆಯದು, ನಂತರ ಭ್ರೂಮಧ್ಯದಲ್ಲಿ ಎರಡು ದಳ ಕಮಲ ಆರನೆಯದು, ಶಿರಸ್ಸಿನಲ್ಲಿ ಏಳನೆಯದು, ಶಿರಸ್ಸಿನ ಮೇಲೆ ಎಂಟನೆಯದು ಹನ್ನೆರಡು ದಳ ಕಮಲ ಅಂತ. ಇದರಲ್ಲಿ ಪ್ರಧಾನವಾಗಿ ಯಾವುದು? ಆರು ಕಮಲಗಳು. ಷಟ್ ಸರೋಜವೇ ಸದನ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಇಲ್ಲಿ ಇರುವುದು ಅಂದ್ರೆ ಭ್ರೂ ಮಧ್ಯ ತಲೆಯಲ್ಲಿರುವುದು ಒಂದು ಅಂತ ಕೊಂಡ್ರೆ ಯಾರು ಆಗುತ್ತೆ. ಆ ರೀತಿಯಲ್ಲಿ ಆರು ಕಮಲಗಳೇ ವಿಶೇಷವಾಗಿರತಕ್ಕಂಥ ಷಟ್ ಸರೋಜವೇ ಸದನ. ಅದರಲ್ಲಿ ಹೃದಯವೇ ಮಂಟಪ, ಹೃದಯದಲ್ಲಿ ವಿಶೇಷವಾದ ಮಂಟಪ. ತ್ರಿಗುಣಗಳೇ ಕಲಶ, ಮೂರು ಗುಣಗಳೇ ಭಗವಂತನಿಗೆ ಆ ಪಟ್ಟಣದ ಕಲಶ ಆಗಿದೆ. ದೇವರ ವಿಶೇಷವಾಗಿರತಕ್ಕಂಥ ಆ ಊರಿಗೆ, ಆ ಪ್ರಧಾನವಾದ ದೇವಾಲಯಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಜಯದಾಸರು ಒಂದು ಸುಳಾದೆಯಲ್ಲಿ ಹೇಳುತ್ತಾರೆ, ತನುವೆ ನಿಕೇತನ, ತನುವೆ ದೇವರಿಗೆ ಪಟ್ಟಣ, ಶಿರವೇ ಉತ್ತಮ ಕಳಶ, ಅನಿಲ ಬರುವ ರಂಧ್ರಯುಗಳ ಶ್ರವಣಗಳು, ಮಿನಗುತಿಪ್ಪ ಪೂರ್ವದ್ವಾರ. ಅನಿಲ ಬರುವ ರಂಧ್ರಯುಗಳ ಅಂದ್ರೆ ನಾಸಿಕ, ಅದ ಮೇಲೆ ಶ್ರವಣಗಳು, ಇದು ಪೂರ್ವದ್ವಾರ. ವದನವೇ ಆದ ಮೇಲೆ ನಾಸ ರಂಧ್ರ ಲೋಚನ ವೆರಡೆ ಸುರದೀಪ, ನಾಲಿಗೆಂಬುದು ಘಂಟೆ, ವನಜ ಕರಗಳೇ ಬೀಸುವ ಚಾಮರ. ಈ ರೀತಿಯಾಗಿ ಭಗವಂತನ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ವಿಜಯದಾಸರು ಹೇಳುತ್ತಾರೆ. ಅದನ್ನು ಮುಂದೆ ಇವರು ತಿಳಿಸಿಕೊಡ್ತಾ ಬರುತ್ತಾರೆ. ಇದರಲ್ಲಿ ಪಟ್ಟಣ ಯಾವುದು? ನಮ್ಮ ಶರೀರವೇ ಪಟ್ಟಣ. ಆ ಪಟ್ಟಣಕ್ಕೆ ಪೂರ್ವದ ಕವಾಟಗಳು ಯಾವುದು ಯಾವುದು? ಅಕ್ಷಿ, ನಾಸಿಕ, ವದನ ಶ್ರೋತ್ರಗಳೆರಡೂ ಕೂಡ ದಕ್ಷಿಣ ಉತ್ತರ ದ್ವಾರಗಳು, ಪಶ್ಚಿಮ ದ್ವಾರ ಗದ ಉಪಸ್ಥಗಳೆರಡು, ಆರು ಕಮಲಗಳೇ ಸದನ ಅಂದ್ರೆ ದೇವರಿರತಕ್ಕಂತಹ ಸ್ಥಾನ, ಹೃದಯವೇ ಮಂಟಪ, ಆ ಮಂಟಪಕ್ಕಿರುವ ಕಲಶಗಳು ಮೂರು ಅಂದ್ರೆ ತ್ರಿಗುಣಗಳೇ ಕಲಶ ಅಂದ್ರು. ಅರ್ಥ ದೇವರಿಗೆ ಇದೆಲ್ಲ ಹೌದು, ಇನ್ಯಾವುದನ್ನು ಅರ್ಪಣೆ ಮಾಡಬೇಕು ಅಂದ್ರೆ ಈ ಶರೀರವನ್ನೇ ವಿಶೇಷವಾಗಿ ಶರೀರದ ಆಕಾರದ ಭಗವದ್ ರೂಪ, ಅಲ್ಲಿ ಪೂರ್ವದ ಕವಾಟಗಳು ಅಕ್ಷಿ ನಾಸಿಕ ಅಂದ್ರೆ ಆಕಾರದ ಭಗವದ್ ರೂಪ, ವದನ ಶ್ರೋತ್ರದ ದಕ್ಷಿಣ ಉತ್ತರ ದ್ವಾರಗಳು ಆ ಆಕಾರದ ಭಗವದ್ ರೂಪ, ಬುದ ಉಪಸ್ಥಗಳು ಅಲ್ಲಿರುವ ಭಗವದ್ ರೂಪ, ಆರು ಕಮಲಗಳು ಅಲ್ಲಿರುವ ಆಯಾ ಆಕಾರದ ಭಗವದ್ ರೂಪಗಳು, ಹೃದಯ ಮಂಟಪ ಅಲ್ಲಿರುವ ಭಗವದ್ ರೂಪ, ಮೂರು ಗುಣಗಳು ಅಲ್ಲಿರುವ ವಿಶ್ವ ತೈಜಸ ಪ್ರಾಜ್ಞ ರೂಪಗಳೇ ಭಗವಂತನಿಗೆ ಕಲಶ. ಈ ರೀತಿಯಲ್ಲಿ ಭಗವಂತನಿಗೆ ಭಗವದ್ ಆಕಾರವಾಗಿರತಕ್ಕಂಥ ನಮ್ಮ ಶರೀರದಲ್ಲಿರುವ ಆತನ ರೂಪಗಳನ್ನೇ ಆತನಿಗೆ ಎಲ್ಲವನ್ನ ಅರ್ಪಣೆ ಮಾಡಬೇಕು, ಜೊತೆಗೆ ಆತನ ಅಧೀನವಾದ ಈ ಶರೀರವನ್ನು ಆತನಿಗೆ ದೇವಾಲಯ ಅಂತ ಅರ್ಪಣೆ ಮಾಡಬೇಕು ಎಂಬ ಚಿಂತನೆ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಹೇಳ್ತಾರೆ, ಯಾರು ಈ ತರ ಚಿಂತನೆ ಮಾಡುತ್ತಾರೆ ಅವರಿಗೆ ಶರೀರದಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಜಾಸ್ತಿ ಆಗುತ್ತೆ. ಏನು ಸನ್ನಿಧಾನ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ, ದೇವರ ಸನ್ನಿಧಾನ ಎಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ದೈತ್ಯರ ಹಾವಳಿ ಹೊರಟೇ ಹೋಗ್ತಾ ಬರುತ್ತೆ, ಸಾಧನೆ ವಿಶೇಷ ಆಗುತ್ತೆ. ಬೇಸರ ಸುಸ್ತು ಅಪ್ಪ ಏನ್ ಮಾಡೋಣ ಅಂತ ಇದೆಲ್ಲ ಕೂಡ ಹೊರಟೋಗಿ, ಅದು ಎಂಥ ಪರಿಸ್ಥಿತಿಯೇ ಇರಲಿ ದೇವರಾಗಿಂದ ಉತ್ಸಾಹ ಹಾಗೇ ಬರಬೇಕು. ಅಂತ ಸ್ಥಿತಿ ನಮಗೆ ಬರಬೇಕಾ? ಬರಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇಲ್ಲ, ಬೇಸರವೇ ಹೆಚ್ಚಾಗ್ತಾ ಇದೆ, ಸುಸ್ತಾಗ್ತಾ ಇದೆ, ಸೋಮಾರಿತನ ಬರ್ತಾ ಇರುತ್ತೆ, ಏನ್ ಮಾಡ್ತೀವಪ್ಪ ಅಂತ ಅವಾಗ ಅವಾಗ ಕೂಡ್ತಾನೆ ಇರ್ತೇವೆ. ಇದೆಲ್ಲ ದೂರ ಆಗಿ ಒಳ್ಳೆ ತಿಳುವಳಿಕೆ ಚೆನ್ನಾಗಿ ಬೆಳೆದು ಆ ತಿಳುವಳಿಕೆಯಿಂದ ಕೂಡಿದ ಅನುಸಂಧಾನ ಸದಾ ಬರ್ತಾ ಇದ್ದು, ಆ ಅನುಸಂಧಾನ ಸದಾ ಬರ್ತಾ ಇರುವುದರ ಮೂಲಕ ಒಳ್ಳೆ ಅನುಷ್ಠಾನ ಚೆನ್ನಾಗಿ ಆಗಬೇಕಾ? ಈ ಚಿಂತನೆಗಳು ಮಾಡುತ್ತಾ ಬಂದರೆ ಈ ಚಿಂತನೆಯಿಂದ ಮನಃಶುದ್ಧಿ, ಶರೀರದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಬೆಳೆಯುತ್ತೆ. ಮುಂದೆ ಹೇಳುತ್ತಾರೆ, ಧಾತುಗಳೇ ಸತ್ತಾವರಣ, ಉಪವೀಥಿಗಳೇ ನಾಡಿಗಳು, ಮದಗಳು ಯೂಥಪಗಳು, ಸುಷುಮ್ನ ನಾಡಿಯೇ ರಾಜಪಂಥಾನ, ಈತನೂರ್ಹಗಳೇ ವನಂಗಳು, ಮಾತರಿಶ್ವನು ಪಂಚರೂಪದಿ, ಪಾತಕಿಗಳೆಂಬರಿಗಳನು ಸಂಹರಿಪತಳವಾರ. ಇದೆಲ್ಲ ಪುರಂಜನೋಪಾಖ್ಯಾನದಲ್ಲಿ ಚೆನ್ನಾಗಿ ತಿಳಿಸ್ಕೊಡ್ತಾ ಬಂದರು ಭಾಗವತದಲ್ಲಿ, ಅದನ್ನೇ ಇಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಧಾತುಗಳೇ ಸಪ್ತಾವರಣ, ಏಳು ಧಾತುಗಳು ಏಳು ಆವರಣ ಈ ಒಂದು ಶರೀರಕ್ಕೆ. ಹೇಗೆ ರಂಗನಾಥನಿಗೆ ಏಳು ಪ್ರಾಕಾರ ಇದೆ, ಹಾಗೆ ಇಲ್ಲಿರುವ ಸ್ವಾಮಿಗೂ ಏಳು ಪ್ರಾಕಾರಗಳಿವೆ. ಈ ಏಳು ಪ್ರಾಕಾರಗಳೆಲ್ಲ ಏಳು ಧಾತುಗಳು ಯಾವ್ದಾವುದು ಒಂದು ತ್ವಕ್, ಚರ್ಮ, ಮಾಂಸ, ರುಧಿರ, ಮೇದೋ, ಮಜ್ಜ, ಅಸ್ಥಿ ಅಂತ ಇಷ್ಟು. ಇದರಲ್ಲಿ ಭಗವಂತ ಎಲ್ಲೆಲ್ಲಿದ್ದಾನೆ, ಏನೇನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತ್ವಕ್ಕಿನಲ್ಲಿ ಅನಿರುದ್ಧ, ಚರ್ಮನಲ್ಲಿ ಸಂಕರ್ಷಣ, ಮಾಂಸದಲ್ಲಿ ಲಕ್ಷ್ಮೀಪತಿ, ರುಧಿರದಲ್ಲಿ ನಿಧನ ವಿಶೇಷವಾಗಿ, ಮೇದಸ್ಸಿನಲ್ಲಿ ವಷಟ್ಕಾರ, ಮಜ್ಜದಲ್ಲಿ ನಾರಾಯಣ, ಅಸ್ಥಿಯಲ್ಲಿ ಉಪೇಂದ್ರ ಅಂತ ಇಷ್ಟು ಪಟ್ಟಿ ಕೊಡ್ತಾ ಇದ್ದಾರೆ. ಬರೆಸ್ತೇನೆ ನಾನು, ಚಿಂತೆ ಮಾಡಬೇಡ. ತೊಕ್ಕು ಬೇರೆ, ಚರ್ಮ ಬೇರೆ, ಅಯ್ಯೋ ಅಲ್ಲ ತೊಕ್ಕು ಬೇರೆ, ಚರ್ಮ ಬೇರೆ. ಚರ್ಮ ಎಂಬುದು ಮೇಲೆ ಗೋಲಕ ಮೇಲೆ ಕಾಣುವುದು, ಅದರೊಳಗೆ ತೊಕ್ಕು. ಅಂದ್ರೆ ಇಲ್ಲಿ ಇಂದ್ರಿಯ ತೊಕ್ಕು ಬೇರೆ ಇದೆ, ಇಂದ್ರಿಯ ಅತೀಂದ್ರಿಯ, ಇದು ಸಪ್ತ ಧಾತುಗಳಲ್ಲಿರತಕ್ಕಂಥ ತ್ವಕ್ಕು. ತ್ವಕ್ಕು ಅಂದ್ರೆ ಚರ್ಮದ ಕೆಳಗಿರತಕ್ಕಂಥ ಒಂದು ಲೇಯರ್, ಅದನ್ನ ತ್ವಕ್ಕು ಅಂತ ಕರೀತಾರೆ. ಇಂದ್ರಿಯ ಬೇರೆ, ಚರ್ಮ ಕೆಳಗಿರೋ ಭಾಗ, ಒಳಗಿರೋ ಭಾಗ. ಅದೇನಾಗುತ್ತೆ ಬಹಳ ಜನಕ್ಕೆ ತ್ವಕ್ಕು ಚರ್ಮ ಅಂದ್ರೆ ಎರಡು ಒಂದೇ ಅಂತ ಎರಡು ಒಂದೇ ಅಲ್ಲ, ಬೇರೆ ಬೇರೆ. ಸರಿ, ಇನ್ನ ಧಾತುಗಳೇ ಸಪ್ತಾವರಣ, ಉಪವೀಧಿಗಳೇ ನಾಡಿಗಳು. ಆ ಆವರಣಗಳ ಮಧ್ಯ ಈ ವೀಧಿಗಳು ಬೇಕಲ್ಲ, ವೀಧಿಗಳು ಉಪವೀಧಿಗಳು ಅದನ್ನು ಹೇಳ್ತಾ ಇದ್ದಾರೆ. ಉಪವೀಧಿಗಳೇ ನಾಡಿಗಳು, ನಾಡಿಗಳೆಲ್ಲ ಉಪವೀಧಿಗಳು. ದೇವರು ಸಂಚಾರ ಮಾಡಲಿಕ್ಕೆ ಎಲ್ಲಾ ನಾಡಿಗಳೆಲ್ಲ ವೀಧಿಗಳಾಗಿವೆ. ಮದಗಳು ಯೂಥಭಗಳು, ಒಂದು ಮದಗಳು ಅಂದ್ರೆ ಒಳಗಿರತಕ್ಕಂತಹ ಮದ, ಏನೇನು ಶರೀರದ ಮದಗಳು ಅಂದ್ರೆ ಹೇಳುತ್ತಾರೆ ಎಂಟು ಆನೆಗಳು ಬೇಕು ದೇವರಿಗೆ. ನಮ್ಮಲ್ಲಿ ಎಂಟು ಮದಗಳಿವೆ ಅಲ್ಲ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪಮದವೋ ಅಂತ ನಾನಾ ಮದಗಳಿವೆ ಹೇಳ್ತಾರೆ. ಮದಗಳು ಯೂಥಪಗಳು ಅಂದ್ರು. ಆದರೆ ಅನ್ಸುತ್ತೆ ದೇವರಿಗೆ ಈ ದುಷ್ಟವಾದ ಇದು ಯೂಥಪ ಅಂತ ಚಿಂತನೆ ಮಾಡಬೇಕಂದ್ರೆ ಅವು ಇದ್ದೇ ಇರುತ್ತೆ. ಅದನ್ನ ದೇವರು ಮೇಲೆ ಏರಿ ಅಂಕುಶದಿಂದ ಇಡತಾನಾದ್ದರಿಂದ ಅವೆಲ್ಲ ಸರಿಯಾದ ಹಾದಿಯಲ್ಲಿರುತ್ತೆ. ಅದಕ್ಕೆ ಅವುಗಳನ್ನ ಯೂಥಪಗಳು ಅಂತ ಚಿಂತನೆ ಮಾಡಿದ್ರೆ ಅದಕ್ಕೆ ಅಂಕುಶ ಬರುತ್ತೆ, ಇಲ್ಲಾಂದ್ರೆ ಅದು ವಿಶೃಂಖಲವಾಗಿ ತಿರುತ್ತಾ ಇರುತ್ತೆ. ಬೇಕಲ್ಲ, ಇವೆ ಬೇಕಾದಷ್ಟು ಇವೆ, ಅದನ್ನು ಇದ್ದದನ್ನೇ ಬಡಿಸ್ಕೊಂಡ್ಬಿಡೋಣ. ಅಥವಾ ಬೇಕಾ ಅಂದ್ರೆ ಬೇಕಂತ ತರ್ಸಿದಲ್ಲ, ಇದ್ದದ್ದು ಬಡಿಸ್ಕೊಳ್ತಾ ಇದ್ದಾರೆ. ಇದ್ದದ್ದು ಹೇಗೆ ತೆಗೆದಾಕ್ಲಿಕ್ಕಿಲ್ಲ, ನಮ್ಮ ಕರ್ಮ ಪಾರಬ್ಧ ಕರ್ಮ ಸವಿಯೋವರೆಗೂ ಅದೆಲ್ಲ ಇರಲೇಬೇಕಾಗಿದೆ. ಅದು ಏನಂದ್ರೆ ಮದ್ದಾನೆಯಂದರೆ ಸಂಚರಿಸು ನಿರ್ಭಯದಿ ಸರ್ವತ್ರ ಅಂತ ಹೇಳಿದ್ರಲ್ಲ, ನಾವು ತಿಳಿಬೇಕು ಮದ್ದಾನೆ ಅಂದ್ರೆ ಏನಂತ ಅರ್ಥ. ಸಜ್ಜನರಿಗೆ ತೊಂದರೆ ಕೊಡದೆ ದುಷ್ಟರಿಗೆ ತೊಂದರೆ ಕೊಡುವ ಆನೆಗೆ ಸಮದ್ದಾನೆ ಅಂತ ಇಲ್ಲಿ. ಹಾಗೆ ಈ ಮದಗಳೇನಿವೆ ಬೇರೆ ರೀತಿ ಚಿಂತನೆ ಮಾಡ್ಲಿಕ್ಕೂ ಆಗುತ್ತೆ. ಹೇಗೆ? ಅನ್ನ ಮದ, ಭಗವದರ್ಪಿತವಾದಂತಹ ಅನ್ನ ನನಗೆ ಸಿಗತಾ ಇದೆ ಎಂಬ ಮದ. ಅಂದ್ರೆ ದುಷ್ಟರಿಗೆ ಸಿಗ್ತಾ ಇಲ್ಲ, ನನಗೆ ಸಿಗ್ತಾ ಇದೆ ಸಂತೋಷ. ಅಂದ್ರೆ ಸಂತೋಷದ ಉಚ್ಚ ಮಟ್ಟದ ಸ್ಥಿತಿ, ಅದನ್ನ ಮದ ಅಂತ ಅಂದುಕೊಳ್ಳಿ. ಹಾಗಾದ್ರೆ ಅನ್ನ ಮದ, ಅರ್ಥಮದ, ಅರ್ಥಮದ ಅಂತ ಹೇಳಿದ್ರೆ ದುಡ್ಡು. ದುಡ್ಡು ಚೆನ್ನಾಗಿದೆ ಅಂದ್ರೆ ಸ್ವಾಮಿಗೆ ಉಪಯೋಗ ಆಗುವಂತಹ ದುಡ್ಡು ನನ್ನ ಹತ್ರ ಚೆನ್ನಾಗಿರಲಪ್ಪ. ಅವ್ರ ಹತ್ರ ಕೋಟಿ ಕೋಟಿ ಇದೆ, ಆದ್ರೆ ಒಂಚೂರು ದೇವರು ಬಳಸ್ತಾ ಇಲ್ಲ, ನನ್ನ ಹತ್ರ ಕೊಟ್ಟಿದ್ದಾರೆ. ಅಸಪ್ಪ ಪರವಾಗಿಲ್ಲ, ಸ್ವಾಮಿಗೆ ನನ್ ಕೊಟ್ಟಿಯ ಅಂತ ಸಂತೋಷದಲ್ಲ, ಅದ್ ಪಡಬಹುದು ಸ್ವಾಮಿ ಕೊಟ್ಟ ಅಂತೇಳಿ. ಅದೊಂದು ಮದ ಇರ್ಲಿ. ಹಾಗೆ ಎಂಟು ರೀತಿಯಾದ ಹೀಗೋದು ಹಾಗೋದು. ಅದಕ್ಕೆ ನವವಿಧ ದ್ವೇಷ, ನಾವು ವಿಧ ಭಕ್ತಿ ಅಂತ. ಆದರೆ ಸಜ್ಜನರಲ್ಲಿ ದ್ವೇಷ ಮಾಡಬಾರದು. ಒಂಬತ್ತು ರೀತಿ ದ್ವೇಷ ಇರುತ್ತೆ, ಅದು ದುಷ್ಟರು ಮಾಡ್ತಾರೆ. ನಾವೇನು ಮಾಡಬೇಕು? ಸಜ್ಜನರಲ್ಲಿ ಭಗವಂತನಲ್ಲಿ ಒಂಬತ್ತು ರೀತಿಯಾದ ಭಕ್ತಿ, ಹಾಗೆ ದುಷ್ಟರಲ್ಲಿ ನವವಿಧ ದ್ವೇಷ ಮಾಡಬೇಕು. ನಂತರ ಸುಷುಮ್ನ ನಾಡಿಯೇ ರಾಜಪಂಥಾನ ಇನ್ನು ಹೇಳ್ತಾರೆ. ಈ ಮದಗಳು ಅಂತ ಹೇಳಿದ್ರೆ ಇನ್ನೊಂದು ಅರ್ಥವೂ ಇಟ್ಕೊಳ್ಬಹುದು ಇಲ್ಲಿ. ಯಾಕೆ ಅಂದ್ರೆ ಮದ ಅಂತ ಹೇಳಿದ್ರೆ ನಮ್ಮಲ್ಲಿರತಕ್ಕಂಥ ಈ ಕೊಬ್ಬು ಅಂದ್ರೆ ಫ್ಯಾಟ್ ಅಂತ ಹೇಳ್ತೀವಲ್ಲ, ಅದು ಶರೀರದಲ್ಲಿ ಇರಲೇಬೇಕು. ಅದು ಇದ್ರೆ ಏನಾಗುತ್ತೆ, ಒಂದು ವೇಳೆ ಉಪವಾಸ ಬಿದ್ದರೂ ಕೂಡ ಸಾಯಲ್ಲ ಮನುಷ್ಯ. ಶರೀರಕ್ಕೆ ಬೇಕಾಗಿರತಕ್ಕಂಥ ಅದು ಕರಗಿ 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 ಇವ್ರು ಬದುಕಿರ್ತಾನೆ. ಒಂದು ವಾರನೋ ತಿಂಗಳು 48 ದಿನವೋ ಮನುಷ್ಯ ಸಾಯದೇನೇ ಬದುಕಿರ್ತಾನೆ. ಅದಿದ್ರೆ ಅಂದ್ರೆ ಆನೆ ಇದ್ರೆ ಹೇಗೆ ರಾಜನಿಗೆ ರಕ್ಷಣೆ ಇರುತ್ತೋ ಆ ತರ ಈ ಮದಗಳೆಲ್ಲ ಎಂಟು ದಿಕ್ಕಿನಲ್ಲಿದೆ. ಎಂಟು ದಿಕ್ಕಿನಲ್ಲಿರುವ ಮದಗಳೇ ದೇವರಿಗೆ ವಿಶೇಷವಾದ ಆನೆ ಅಂತ ಸಮರ್ಪಣೆ. ಅದು ಆ ರೀತಿಯಲ್ಲಿ ಚೆನ್ನಾಗೂ ಇರುತ್ತೆ. ನಂತರ ಸುಷುಮ್ನ ನಾಡಿಯೇ ರಾಜಪಂಥಾನ, ದೇವರು ಪ್ರಧಾನವಾಗಿ ಓಡಾಡುವ ಯಾವ ಮಾರ್ಗ ಯಾವುದು? ಸುಷುಮ್ನ ನಾಡಿ. ಈ ತನೂರುಹಗಳೇ ವನಗಳು, ದೇವರು ತಿರುಗಾಡಲಿಕ್ಕೆ ವನಗಳು ಬೇಕಲ್ಲ. ಅಂದ್ರೆ ಈ ಶರೀರದಲ್ಲಿ ಇರುವಂತಹ ಕೂದಲೆಲ್ಲ ಭಗವಂತನಿಗೆ ವನ ಅಂತ ಚಿಂತನೆ ಮಾಡಬೇಕು. ನಂತರ ಮಾತರಿಶ್ವನು ಪಂಚರೂಪದಿ, ಪಾತಕಿಗಳೆಂಬರಿಗಳನ್ನು ಸಂಹರಿಪ ತಳವಾರ. ತಳವಾರ ಇರಬೇಕು ಅಂದ್ರೆ ಪಾತಕಿಗಳು ಏರಿರುತ್ತಾರೆ ಅವ್ರು ಸಂಹಾರ ಮಾಡಬೇಕಲ್ಲ, ಇಲ್ಲಾಂದ್ರೆ ಅವರು ಜಾಸ್ತಿ ಆಗ್ಬಿಡ್ತಾರೆ, ಅವ್ರು ಶಿಕ್ಷೆ ಕೊಡಬೇಕು. ಇಲ್ಲಿ ಪಾತಕಿಗಳು ಅಂತ ಒಂದು ಪಾತಕಗಳು ಅಂತ ಒಂದು, ಪಾತಕ್ಕಿ ಪಾತಕ ಅಂತ. ಪಾತಕಿಗಳು ಅಂದ್ರೆ ಯಾರು? ದೈತ್ಯರು. ಪಾತಕಗಳು ಅಂದ್ರೆ ನಮ್ಮ ಪ್ರಾರಬ್ಧ ಪುಣ್ಯ ಪಾಪಗಳೆಲ್ಲ. ವಾಯುದೇವರು ಪಾತಕಗಳನ್ನು ಸಂಹಾರ ಮಾಡುವ ಮೂಲಕ ಪಾತಕಿಗಳನ್ನು ಸಂಹಾರ ಮಾಡುತ್ತಾರೆ, ತಳವಾರ ಕೆಲಸ ಮಾಡುತ್ತಾ ಇದ್ದಾರೆ. ಈ ರೀತಿಯಲ್ಲಿ ದೊಡ್ಡ ನಮ್ಮ ಭಗವಂತ ಇರಬೇಕಾದ ದೊಡ್ಡ ಜಾಗ ಇದು. ಈ ರೀತಿ ಚಿಂತನೆ ಮಾಡಿ ಭಗವಂತನಿಗೆ ನಿತ್ಯವೂ ಸಮರ್ಪಣೆ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ. ತದನಂತರ ವೈಕುಂಠ ವರ್ಣನಲ್ಲಿ ಜಮಖಂಡಿ ಆಚಾರ್ಯ ಕೊಡ್ತಾರೆ, ಒಪ್ಪುವ ಮನುಷ್ಯನೆಂಬೋ ಬ್ರಹ್ಮಪುರಕ್ಕೆ, ಮನುಷ್ಯನೆಂಬೋ ಬ್ರಹ್ಮಪುರಕ್ಕೆ ಒಂಬತ್ತು ದ್ವಾರಗಳ ಆ ಪ್ರತಿ ಮಧ್ಯ ಏಕನಾಡಿ ರಾಜಬೀದಿ ಷಟ್ ಪದ್ಮ ಆರು ಪದ್ಮಗಳು ಅದರೊಳು ಬಗೆ ಬಗೆಯ ಸರ್ಪಾಶಾಯಿಗೆ ವಾಲಗ ಸೇವೆಗಳ ಅಪ್ರಿಯವಾದ ದುಃಖವೆಂಬೋ ಹುಲಿಯ ಹೇರು ಅಲ್ಲ ಹುಲಿಯ ಹೇರು ಅಲ್ಪ ಜೀವರ ಪಸಾರ ಅಂಗಡಿಗಳ ಬೀದಿ ಬೀದಿಯಲ್ಲಿ ಇರುಳು ಹಗಲು ಕಾದುಕೊಂಡಿಬ್ಬರು ತಲವಾರ ದೈವರು. ಬೀದಿ ಬೀದಿಯಲ್ಲಿ ಕಾದುಕೊಂಡಿರ್ತಾರಂತೆ ತಲವಾರರು. ಎಲ್ಲೆಲ್ಲಿ? ಈ ಮೇಲ್ಭಾಗದಲ್ಲೆಲ್ಲ ಪ್ರಾಣ, ಕಳಭಾಗದಲ್ಲಿ ಅಪಾನ, ಮಧ್ಯದಲ್ಲಿ ವ್ಯಾನ, ಸುಷುಮ್ನ ನಾಡಿಯಲ್ಲಿ ಉದಾನ, ಎಲ್ಲಾ ಕಡೆ ಸಮಾನ. ಎಲ್ಲ ಐದು ತಳವಾರರು ಕಾದಿಕೊಂಡಿದ್ದಾರೆ. ಮಾಧವಗತಿ ಪ್ರಿಯರು ಎಂದೆಂದು ಹಾದಿಯ ಗೊಡರು ದೈತ್ಯ ಚೋರರಿಗೆ. ಈ ದೈತ್ಯರು ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ನಾವು ಸಾಧನೆ ಮಾಡೋ ಕಾಲಕ್ಕೆ ಚೂರು ಮರ್ತೋದ್ರು ಸಾಕು, ಟಕ್ ಅಂತ ಹೋಗ್ಬಿಡ್ತಾರೆ. ಏನೋ ಮಾಡ್ತೀವಪ್ಪ ಕೆಲಸ, ಭಕ್ತಿ ಮಾಡಿದ್ರಿ, ಅರ್ಥ ಪ್ರವಚನ ಕೇಳ್ತಾ ಅರ್ಧ ಭಕ್ತಿ ಮಾಡುತ್ತಾ, ಅರ್ಧ ಭಕ್ತಿ ಮೇಲೆ ತಲೆ, ಅರ್ಧ ಪ್ರವಚನದ ಮೇಲೆ, ಹಾಗೆ ಕಾಲ ಹೋಯಿತು. ಕೊಟ್ಟಾರೆ ಅಷ್ಟಾದ್ರೂ ಮಾಡಿದ್ವಲ್ಲ ಅಂತಿದ್ರೆ ಅದನ್ನು ಕೃಷ್ಣಾರ್ಪಣೆ ಬಿಡಲಿಲ್ಲ, ಕೃಷ್ಣಾರ್ಪಣೆ ಬಿಡಲಿಲ್ಲ, ಸಂಕಲ್ಪವೂ ಇಲ್ಲ ಅದಕ್ಕೆ. ಮಾಡ್ತಾ ಹೋಗ್ತಾ ಇರೋದೆ ನೋಡ್ತಾರೆ, ಮಾಡಿದ್ದು ಮಾಡಿದಂಗೆ ಹೋಗ್ಕೊಂಡು ಹೋಗ್ತಾ ಇರ್ತಾರೆ ದೈತ್ಯ. ಅದಕ್ಕೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಭಗವಂತನಿಗೆ ಕೃಷ್ಣಾರ್ಪಣೆ ಬಿಡಬೇಕು. ಹೇಗೆ ಒಂದು ಹೊಲದಲ್ಲಿ ಬೆಳೆ ಬೆಳೆದು ಚೆನ್ನಾಗಿ ಬಂದರೆ ಸರಸರ ಸರ ತಗೊಂಡು ಹೋಗಿ ಎಲ್ಲ ಗೋಡೌನ್ ಹಾಕಿ ಲಾಕ್ ಮಾಡಿ ಬರ್ತೀವೋ? ಇಲ್ಲ, ಬೆಳೆದದ್ದೆಲ್ಲ ಹಾಗೆಯೇ ರೋಡ್ ಅದು ತೋಟದಲ್ಲಿ ಹಾಕ್ಬಿಟ್ಟು ಬಂದ್ಬಿಡ್ತೀವ? ಯಾರು ಬೇಕಾದ್ರೂ ಹೊತ್ಕೊಂಡು ಹೋಗ್ತಾರೆ, ಹಾರ್ಕೊಂಡು ಬರ್ತಾ ಇರ್ತಾರೆ. ನಾವೇನೋ ಫೆನ್ಸಿಂಗ್ ಹಾಕಿರ್ತೀವಿ, ಅದನ್ನ ಹಾರ್ಕೊಂಡು ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಹೌದಾ? ನಾವು ಹಾಕಿದ ಫೆನ್ಸಿಂಗ್ ಅಲ್ಲಿ ಧಾತುಗಳಲ್ಲಿ ಎಲ್ಲಾ ಕಳ್ಳರೆ ಕೂತ್ಕೊಂಡಿದ್ದಾರೆ, ಒಳಗೆ ಕೂತ್ಕೊಂಡಿದ್ದಾರೆ, ಯಾವಾಗ ಬೇಕಾದ್ರೆ ತಗೊಂಡು ಹೋಗ್ತಾ ಇರ್ತಾರೆ. ಹೌದಾ? ಇನ್ನ ನಾವೇ ಅವರಿಗೆ ಪೌರ ಪಟಾರಿ ಕೊಡ್ತಾ ಇರ್ತೀವಿ, ಮಾಡಿದ್ದೆಲ್ಲ ತಗೊಂಡು ಹೋಗ್ರಿ ಅಂತ. ಅದು ನೋಡ್ರಿ ಚಿತ್ರ, ಒಂದು ಕಡೆ ದೇವರಿಗೆ ಅಪ್ಲಿಕೇಶನ್ ಆಗ್ತಾ ಇರ್ತೀವಿ ನಿನ್ನೆ ತಗೋಪ್ಪ ಅಂತ, ಇನ್ನೊಂದು ಕಡೆ ದೈತ್ಯರಿಗೂ ಪೌರ ಪಟಾರಿ ಕೊಟ್ಟಿರ್ತೀವಿ. ಅವಾಗೆ ನಾವು ಮಾಡಿದ ದೇವರು ತಗೊಂತಾರಾ ದೈತ್ಯರು ತಗೊಂಡು ಹೋಗ್ತಾರಾ ಅಂದ್ರೆ, ದೇವ್ರು ಹೇಳ್ತಾರೆ ನೀ ಪೌರ ಪಟಾರನೆ ಅಲ್ಲಿ ಕೊಟ್ಟು ನನ್ ಕೃಷ್ಣಾರ್ಪಣ ಅಂದ್ರೆ ಏನ್ ಉಪಯೋಗಪ್ಪ, ಅವರೇ ತಗೊಂಡು ಹೋಗ್ತಾರ ಸುಮ್ನೆ ಇರ್ತೇನೆ ಅಂತ. ಏನಿದು ಅಂದ್ರೆ ಪೌರ ಪಟಾರಿ ದೈತ್ಯರಿಗೆ ಕೊಡೋದು ಅಂದ್ರೆ ಏನು? ನಾನು ನನ್ನದು ಅಂತ ಬಂದ್ರೆ ಸಾಕು. ಮಾಡಿದ್ಯಾರು? ಸ್ವಾಮಿ ಮಾಡಿಸಿದ ನನ್ನಿಂದ. ನಾ ಮಾಡಿದೆ ಸ್ವಾಮಿ ಅನುಗ್ರಹದಿಂದ, ಸ್ವಾಮಿ ಮಾಡಿಸಿದರೆ ನಾ ಮಾಡಿದೆ. ಆ ದೇವರನ್ನು ಬರೆದು ಬಿಟ್ಟು ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಬಂತ. ನಾನು ನನ್ನದು ಎಂಬ ಜಡಮತಿ ಮಾನವರು ಏನೇನು ಮಾಡುವ ಕರ್ಮಗಳ ದಾನವರು ಸೆಳೆದೊಯ್ಯುವರಲ್ಲದೆ ಅವರಿಗೆ ಪರಪಟಾರ್ನಿ ಏನು ತಳ್ಕೊಂಡು ಹೋಗ್ತಾರೆ? ಯಾಕೆ ತಳ್ಕೊಂಡು ಹೋಗ್ತೀರಾ ಅಂದ್ರೆ ನೀವೇ ಅಲ್ರಿ ಕೊಟ್ಟಿದ್ದು ನಮಗೆ. ನಾನು ನನ್ನದು ಅಂದ್ರೆ ನಮ್ದೇ ಸರ್, ಅದೆಲ್ಲ ನಮ್ದೇ, ನೀವನ್ನ ಸಿಗ್ನೇಚರ್ ಮಾಡಬೇಕಾಗಿಲ್ಲ, ನೀವು ಸುಮ್ನೆ ನಾನು ಅಂದ್ರೆ ಸಾಕು ತಗೊಂಡೋಗ್ತೀವಿ ಅಂತ. ಅಲ್ರಿ ತಗೊಂಡು ಹೋಗ್ತಾನ ಕೃತಾರ್ಪಣೆ ಬಿಟ್ಟವರ ದೇವರಿಗೆ, ಒಂದು ಕೊಡ ನೀರು ಒಂದು ಬುಟ್ಟಿ ಮಂತ್ರಾಶಕ್ತಿಯಿಂದ ಅಂದ್ರೆ ಶ್ರೀನಿವಾಸನು ಸ್ವೀಕರಿಸ ಅದ್ರ ಕಡೆ ನೋಡಲ್ಲಂತೆ. ಇದೆಲ್ಲ ಅವರದು ಸಂಪತ್ತು, ಅವ್ರು ತಗೊಂಡು ಹೋಗ್ಲಿ ಅಲ್ರಿ ಮಂತ್ರಾಕ್ಷತಿ ನೀರು ನಂಗೆ ಬಂತಪ್ಪ ಅಂತ ದೇವರು. ನೀವು ಬಿಟ್ಟ ಮಂತ್ರಾಕ್ಷತ ನೀರು ನನ್ನ ಹತ್ರ ಬಂದಿದೆ, ಅಲ್ಲಿ ಬೇಕಾದಷ್ಟು ಕೂತಿದೆ, ಇನ್ನ ಒಂದು ಮೂಟಿ ಹಾಕಿ ಎಲ್ಲ ಕೊಡ್ತೇನೆ ನಾನು ಬೇಕಾದ್ರೆ. ಮಾಡಿದ ಫಲ ಕೇಳಬೇಡಿ, ಅವರಿಗೆ ಹೋಗುತ್ತೆ. ಯಾಕೆ? ನೀವು ಒಳಗೆ ಬಚ್ಚಿಟ್ಟು ದೈತ್ಯನಿಗೆ ಕೊಟ್ಟಿದ್ದು ನಾನು ನನ್ನದು ಒಂದು ಇಟ್ಟುಕೊಂಡು ಅದನ್ನ ಹೇಳ್ತಾರೆ. ಅಧಿಕಾರ ಮಂಡಲದಗ್ರೇಸರು, ಅಧಿಕಾರ ಮಂಡಲಕ್ಕೆ ಅಗ್ರೇಸರು ಈ ತರೆಯೊಳು ಭಯವದರ ನಾಡುಗಳು. ವಾದಿರಾಜರು ಮಾಡಿದಂತ ಇದು ಅದ್ಭುತವಾದಂತ ಈ ವೈಕುಂಠ ವರ್ಣನೆಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಈ ನಶಶಾಂಕಾದಿಗಳು ಲಕ್ಷ್ಮೀ ವನಿತೆಯ ಅರಸನ ದ್ವಾರಪಾಲಕರೆನಿಸು ದಿಪ್ಪರು ಮನದ ವೃತ್ತಿಗಳು ಪದಾರ್ಥಿಗಳು ಅನುಭವಿಪ ವಿಷಯಂಗಳೇ ಪಟ್ಟಣಕ್ಕೆ ಬರ್ಪ ಪಸಾರಗಳು ಜೀವನ ಸುವರ್ತಕ ತಪ್ಪಗಳ ಕೈಕೊಂಬ ಹರಿತಾನು. ಇನ್ನು ಹೇಳುತ್ತಾರೆ, ಇನ ಶಶಾಂಕಾದಿಗಳು ಸೂರ್ಯ ಚಂದ್ರ ಮೊದಲಾದ ಎಲ್ಲರೂ ಕೂಡ ದೇವರ ದ್ವಾರಪಾಲಕ ಎನಿಸುತ್ತಿಪ್ಪರು. ನಂತರ ಚಿಂತನೆ ಮಾಡೋದು ಹೇಗೆ? ದೇವರ ಪಟ್ಟಣ ಚಿಂತನೆ ಮಾಡಿದ್ವಿ, ದ್ವಾರಪಾಲಕ ಚಿಂತನೆ ಮಾಡಿ ಅಲ್ಲಿ ಇರುತ್ತಾರೆ ಅಲ್ಲಿ ಇರುತ್ತಾರೆ ಗೋವಿಂದ ಅಲ್ಲ ಅಂದ್ರು. ಮನೆಗೆ ಸೆಕ್ಯೂರಿಟಿ ಇರ್ತಾರಪ್ಪ, ಮನೆಗೆ ಸೆಕ್ಯೂರಿಟಿ ಒಂದು ಇಲ್ಲ. ಇವಾಗ ದೊಡ್ಡ ಮನೆ ಇತ್ತು ಅಂದ್ಕೊಳ್ತೀನಿ ನಿಮಗೆಲ್ಲ, ಒಂದು 10 ಕಡೆ ದ್ವಾರಗಳೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಸೆಕ್ಯೂರಿಟಿ ಇಟ್ಟು ಇಟ್ಟಿದಾರಪ್ಪ, ಚೆನ್ನಾಗಿದೆ. ಇಲ್ಲಿ ಸೆಕ್ಯೂರಿಟಿ ಇದೆ ಅಲ್ಲಿ ಸೆಕ್ಯೂರಿಟಿ ಇದೆ ಅಂದ್ರೆ ಸಾಕ? ಅವ್ರಿಗೆ ಬೇಕಾ ಸ್ಯಾಲ್ರಿ ಕೊಡಬೇಕಾ ಇಲ್ವಾ? ಸ್ಯಾಲ್ರಿ ಕೊಡಬೇಕು. ಆ ಗೇಟ್ ಅಲ್ಲಿ ನಿಂತ ಕಾಲಕ್ಕೆಲ್ಲ ಅವರು ತಕ್ಕಂತ ಟೈಮ್ ಟೈಮ್ಗೆ ಆಹಾರ ಸಪ್ಲೈ ಮಾಡಬೇಕು. ಅದು ಕ್ಯಾಂಟೀನ್ ಇಂದ ಕಳಿಸ್ತಿರೋ ಎಲ್ಲಿಂದ ಕಳಿಸ್ತಿರೋ ಆ ಹೊತ್ತಿಗೆ ಅವ್ರ ಹತ್ರ ಹೋಗ್ಬೇಕು. ಯಾಕೆ ಅವ್ರು ಬಂದ್ಬಿಟ್ಟು ಮತ್ತೆ ಸೆಕ್ಯೂರಿಟಿ ಯಾರಿಲ್ಲ ಅಲ್ಲಿ, ಅವ್ರು ಅಲ್ಲಿಂದ ಬರಬಾರದು ಅಂದ್ರೆ ನೀವೇ ಕಳಿಸ್ಬೇಕು. ಇಲ್ಲಿಂದ ಅಡಿಗೆ ಎಲ್ಲ ಕಳಿಸ್ಬೇಕು, ಎಲ್ಲ ಊಟ ಹಾಕ್ಬೇಕು. ಅಷ್ಟಾಗಿ ಮನೆಗೆ ಒಂದು ಕೆಲಸ ಮಾಡಿದ್ರೆ ಗೌಂಡ ಅವ್ರ ಕೆಲಸ ಮಾಡ್ತಾನೆ, ಯಾರು ಮನೆ ಕಟ್ಟೋನು, ಅವನು ಬಂದ್ರೆ ಟೀ ಕಾಫಿ ಎಲ್ಲ ಸಪ್ಲೈ ಮಾಡ್ತಾ ಇರ್ತಿರಲ್ಲ. ಮತ್ತೆ ಈ ಸೆಕ್ಯೂರಿಟಿಗೆ ಮಾಡಲ್ವಾ? ಮಾಡಲೇಬೇಕಾಗುತ್ತೆ. ಯಾಕೆ? ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಅದರಿಂದ ಅದಕ್ಕೆ ಏನು ಸೆಕ್ಯೂರಿಟಿ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅವರಿಗೆ ನಾವು ಕಪ್ಪಗಳು ಕೊಡ್ತಾ ಇರಬೇಕು ದೇವರ ಮೂಲಕ ಅವರಿಗೆಲ್ಲ ಕೊಡಬೇಕು. ಏನಂತ ಅಂದ್ರೆ ಉಣ್ಣುವುದರಲ್ಲಿ ತಿನ್ನೋ ಕುಡಿಯೋದರಲ್ಲಿ ಎಲ್ಲಾದರಲ್ಲಿ ಇವರಿವರಿಗೆ ಭಾಗ. ಇವರೆಲ್ಲ ದೇವತೆಗಳು ಮಹಾನುಭಾವರು, ಅವರಂತಗದ ಭಗವಂತ ಪ್ರೀತನಾಗಲಿ ಅಂತ ಎಲ್ಲವನ್ನ ಅರ್ಪಣೆ ಮಾಡಬೇಕು. ಅಲ್ಲಲ್ಲಿರುವವರಿಗೆ ನಮಸ್ಕಾರದ ಮೂಲಕ ಷೋಡಶೋಪಚಾರ ಪೂಜೆಯನ್ನ ಸಲ್ಲಿಸಬೇಕು. ಈ ನಶಶಾಂಕಾದಿಗಳು ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕ ಎನಿಸುತ್ತಿಪ್ಪರು ಮನದ ವೃತ್ತಿಗಳೇ ಪರಾತಿಗಳು. ಮನದ ವೃತ್ತಿಗಳೇ ಅಂದ್ರೆ ಮನಸ್ಸಿನಲ್ಲಿ ನಾನಾ ರೀತಿಯಾಗಿರತಕ್ಕಂಥ ಅಂದ್ರೆ ಜ್ಞಾನ ಇಚ್ಛಾ ಮೊದಲಾದ ಏನಾಗ್ತಾ ಇರುತ್ತೆ ಇವೆಲ್ಲವೂ ಕೂಡ ಮನದ ವೃತ್ತಿಗಳೇ ಪದಾತಿಗಳು. ನಡೆದು ಹೋಗುವಂತ ಸೈನಿಕರಂತೆ. ಹೌದಲ್ವೇ? ನಮ್ಮಲ್ಲಿರುವಂತ ಸೈನಿಕರು ಯಾರು ಅಂದ್ರೆ ನಮ್ಮ ಆಲೋಚನೆಗಳೇ, ಮನಸ್ಸಿನ ಆಲೋಚನೆಗಳೇ ದೊಡ್ಡ ಸೈನಿಕರು. ಸರಸರ ಸರಸರ ಎಲ್ಲಿ ಬೇಕಾಗಿ ಹೋಗ್ತಾ ಇರ್ತಾರೆ. ಅಂತ ಹೇಳ್ತಾ ಇದ್ದಾರೆ. ಅನುಭವ ವಿಷಯಂಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ವಿಷಯಗಳು ನೋಡಿ, ಇದು ಪಟ್ಟಣ. ಈ ಪಟ್ಟಣಕ್ಕೆ ಸರಕು ಬರಬೇಕಲ್ಲ, ಎಲ್ಲಿಂದ ಬರುತ್ತೆ? ಹೊರಗಿಂದ. ಹೊರಗಿಂದ ಸರಕು ಹಾಕ್ತೀವಿ, ಇದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಎಲ್ಲ ತುಂಬಾ ಇರ್ತೀವಲ್ಲ. ಈ ತಗೊಂಡು ಹೋಗೋರು ಯಾರು ಅಂದ್ರೆ ಮನೋವೃತ್ತಿಗಳು ಪದಾರ್ಥಿಗಳು. ಅವರೇ ಹೊತ್ಕೊಂಡು ಹೊತ್ಕೊಂಡು ಹೋಗಿ ಎಲ್ಲ ಒಡೆಗೆ ಹಾಕ್ತಾ ಇರ್ತಾರೆ. ನಂತರ ಜೀವನೇ ಸುವರ್ತಕ, ಜೀವನೇ ವರ್ತಕ ಅಲ್ಲ, ಜೀವ ವರ್ತಕನ ಇಲ್ಲಿ. ಅಮ್ಮ ಅನುಭವ ಸ್ವಲ್ಪ ವಿಷಯಗಳೇ ಈ ಪದಾರ್ಥಗಳೆಲ್ಲ ಬರ್ತಾ ಇವೆಲ್ಲ. ಅದೇ ಅಂಗಡಿಯಲ್ಲಿ ಬೇಕಾಗಿರ್ತಕ್ಕಂಥ ಪಸಾರಗಳು ಅಂದ್ರೆ ಪದಾರ್ಥಗಳು. ಜೀವನೇ ಸುವರ್ತಕ, ಒಳ್ಳೆ ವರ್ತಕ ಅಂದ್ರು ಸದ್ಯಕ್ಕೆ ಹಾಗಿಲ್ಲ, ಬಂದದ್ದು ಬಂದು ನಾವೇ ತಿನ್ಬಿಡ್ತಾ ಇದೀವಿ. ಯಾರು ಹೇಳ್ತಾರೆ ಮಾಡಿದ್ದರ ನೀನೇ ತಿಂತಾ ಇದ್ರೆ ನಾವು ಯಾವಾಗ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಅಂಗಡಿಯಲ್ಲಿ ಕೂತವರು ಅಂಗಡಿಯಲ್ಲಿ ಇಟ್ಕೊಂಡಿರ್ತಾನೆ, ಯಾರು ಬರ್ತಾ ಇಲ್ಲ, ಅವ್ನು ಟೈಮ್ ಪಾಸ್ ಆಗ್ಬೇಕು ಅಂತ ಎಲ್ಲ ತಿಂತ ಕೂತಿದ್ದಾನೆ, ಯಾರಿಗೂ ಕೊಡ್ಲಿಲ್ಲ. ಇವನ್ ತಿಂಬೋದ್ರೊಳಗೆ ಅರ್ಧ ಅಂಗಡಿ ಖರ್ಚಾಯ್ತು ಅವನಿಗೆ. ಆ ತರ ನಮಗೆ ಎಲ್ಲ ತಿಂಬೋದ್ರಲ್ಲೇ ಆಗ್ತಾ ಇದೆ, ವರ್ತಕರಲ್ಲಿ ನಾವು ಇನ್ನೊಬ್ರಿಗೆ ಕೊಡ್ತಾ ಇಲ್ಲಲ್ಲ. ಅದೇ ನೀವೇ ಹೇಳ್ಬೇಕು ವರ್ತಕರಂತೆ ನೀವು. ಮತ್ತೆ ಅರಿಕತಾ ಸರ್ ಹೆಸರು ನೀವೆಲ್ಲ ಇದು ಮಾಡ್ತಾ ಇದ್ರ ಇಲ್ಲಿ ವರ್ತಕ ಅಂತ ಹೇಳಿದರೆ ಪದಾರ್ಥಗಳನ್ನ ಕೊಟ್ಟು ಲಾಭ ಪಡೆಯೋ ಹೌದಲ್ವಾ? ಪದಾರ್ಥಗಳು ಯಾವುದು ಅಂದ್ರು ವಿಷಯಗಳು ಅಂದ್ರು. ಇದನ್ನ ಅವನು ತಿಂತಾ ಇದ್ದಾನೆ, ಇವನು ಕೊಟ್ಟು ಲಾಭ ತಗೋಬೇಕಪ್ಪ. ಅರ್ಥ ಏನಾಯ್ತು ಇಲ್ಲಿ, ಜೀವ ಆ ಪದಾರ್ಥಗಳು ಬರ್ತಾ ಇವೆಯಲ್ಲ, ಪದಾರ್ಥಗಳನ್ನ ಸ್ವೀಕಾರ ಮಾಡುವುದು ಅಂದ್ರೆ ಇದು ನಾನಲ್ಲ, ಒಳಗೆ ನಾನು ಕೂತಿದ್ದೇನೆ, ಈ ಆಕಾರದ ಭಗವಂತ ಅದನ್ನ ಸ್ವೀಕಾರ ಮಾಡಿ ನನಗೆ ಕೊಡತಾ ಇದ್ದಾನೆ ಅಂತ ದೇವರಿಗೆ ಕೊಟ್ಟರೆ, ನಮ್ಮೊಳಗಿರುವ ದೇವತೆಗಳಿಗೆ ಕೊಟ್ಟರೆ ಪದಾರ್ಥಗಳನ್ನು, ನಿಮಗೆ ಆಹುತಿ ಅಂತ ಕೊಟ್ಟರೆ ಅವರೇನು ಮಾಡುತ್ತಾರೆ, ಪುಣ್ಯ ಪಾಪ ಎರಡು ವಿಶೇಷವಾದ ಲಾಭ ನಷ್ಟ ಎರಡು ಕೊಡ್ತಾರೆ. ಅದರಲ್ಲಿ ಪುಣ್ಯ ಜಾಸ್ತಿ ಬಂತ ಒಳ್ಳೆ ವರ್ತಕ, ಇಲ್ಲ ನಷ್ಟವೇ ಬಂತ ಸರಿಯಾದ ವರ್ತಕನಲ್ಲ ಅಂತ ಹೇಳ್ತಾ ಇದ್ದಾರೆ. ಎದ್ದರಿ ಪದಾರ್ಥಗಳೆಲ್ಲ ಇವೆ, ಆದರೆ ಯಾರಿಗೆ ಕೊಡಬೇಕೋ ಕೊಡ್ಲಿಲ್ಲಪ್ಪ, ಏನಾಗುತ್ತೆ ನಷ್ಟ ಬರುತ್ತೆ, ಪದಾರ್ಥ ಎಲ್ಲ ಹಾಳಾಗಿ ಹೋಗುತ್ತೆ, ಇವನಿಗೆ ನಷ್ಟ ಬರುತ್ತೆ. ಹಾಗೆ ಬದುಕಿದ್ದೆಲ್ಲ ಚೆನ್ನಾಗಿ ಬದುಕಿದ್ದೆ, ತಿಂದು ಕುಡಿದು ಎಲ್ಲ ಮಾಡಿದ್ದೆ, ಕೊಡಬೇಕಾದವರಿಗೆ ಏನ್ ಕೊಡಬೇಕೋ ಕೊಡ್ಲಿಲ್ಲ. ಆ ಪದಾರ್ಥಗಳ ಒಳಗಿರುವ ಆಯಾ ರಸಗಳನ್ನ ಭಗವಂತನಿಗೆ ದೇವತೆಗಳಿಗೆ ಅರ್ಪಣೆ ಮಾಡಲಿಲ್ಲ, ಆದ್ದರಿಂದ ಏನಾಯಿತು, ಅವರಲ್ಲದೆ ಬೇರೆಯವರು ಹೊತ್ಕೊಂಡು ಹೋಗ್ತಾರೆ, ಇದೆಲ್ಲ ಲಾಸ್ ಆಗುತ್ತೆ. ಆದ್ದರಿಂದ ಜೀವನೇ ಸುವರ್ತಕ ಅಲ್ವಾ. ಕಪ್ಪಗಳ ಕೈ ತುಂಬ ಹರಿತಾನು ಅಂದ್ರು ನೋಡಿ ಇಲ್ಲಿ ಏನ್ ಬಹಳ ಬುದ್ಧಿ ಬಳಸಿ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ. ಇಲ್ಲಿ ನಾವು ಕೊಟ್ಟದ್ದೇ ಎಲ್ಲ ದೇವರಿಗೆ ಕೊಟ್ಬಿಟ್ಟಿದ್ರೆ, ದೇವರೇ ನಮಗೆ ತಾನು ತಗೊಂಡು ಪುಣ್ಯ ಪಾಪ ನಮಗೆ ಕೊಡೋದಾದ್ರೆ ವ್ಯಾಪಾರ ಯಾರ ಜೊತೆ ಮಾಡಿದ್ದಾಯ್ತು, ದೇವರ ಜೊತೆ ಮಾಡಿದ್ದಾಯ್ತು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಪದಾರ್ಥಗಳ ಅಂತರ್ಯಾಮಿ ಭಗವದ್ ರೂಪಗಳನ್ನ ಕೊಟ್ಟರೆ ದೇವರಿಗೆ, ದೇವರಿಗೆ ಕೊಡ್ತಾ ಇದ್ವಿ, ಪುಣ್ಯ ಪಾಪಗಳು ಕೊಟ್ಟ ಮೇಲೆ ಕಪ್ಪ ತಗೊಂತಾರಂತೆ ಭಗವಂತ. ಏನ್ ಆ ಕಪ್ಪ ಏನು ಅಂತ ಹೇಳಿದ್ರೆ, ಯಾರು ವ್ಯಾಪಾರ ಮಾಡಿ ಕಾಸಿಲ್ಲ ಅಂತೆ ಅಲ್ವಾ. ನೋಡ್ರಿ ಪದಾರ್ಥ ಕೊಡ್ತೀರಾ, ಪದಾರ್ಥ ಕೊಟ್ಟಮೇಲೆ ನಿಮ್ಮ ಹತ್ರ ಏನ್ ಬರುತ್ತೆ, ಹಣ ಬರುತ್ತೆ. ಕಪ್ಪ ಕಟ್ಟೋದು ಅಂದ್ರೆ ದುಡ್ಡು ತಗೊಂಡೋಗಿ ಅವ್ರು ಕಟ್ಟಬೇಕಲ್ಲ, ನಿಮ್ಮ ಹತ್ರ ಬಂದ ದುಡ್ಡು ಯಾವ್ದಿಲ್ಲಿ, ಪುಣ್ಯ ಪಾಪ ಯಾರಿಗೆ ಕಟ್ಟಬೇಕು, ದೇವರಿಗೆ. ದೇವ ಈ ಪುಣ್ಯ ಪಾಪಗಳೆಂಬ ಟ್ಯಾಕ್ಸ್ ತಗೊಂತಾನೆ, ಆ ದೇವನ ಭಗವಂತನಿಗೆ ಅರ್ಪಣೆ ಮಾಡುವುದೇ. ಅಂದ್ರೆ ನಾವು ಅನುಭವಿಸುವುದೆಲ್ಲ ಕೂಡ ಅಲ್ಲಲ್ಲಿರುವ ದೇವತೆಗಳ ಒಳಗಿರುವ ಭಗವಂತನಿಗೆ ಕೊಟ್ಟರೆ ಅವರೆಲ್ಲ ತಗೊಂತಾರೆ, ಬಂದು ವಾ ವೆರಿ ಗುಡ್ ಬಹಳ ಚೆನ್ನಾಗಿದೆ ಅಂತ ತಗೊಂಡ್ಬಿಟ್ಟು ನಮಗೆ ಪುಣ್ಯ ಕೊಟ್ಟು ಹೋಗ್ತಾರೆ ಹೌದಾ. ಆ ಪುಣ್ಯವನ್ನ ಅಥವಾ ಬಂದ ಪಾಪವನ್ನಾದ್ರೂ ಕೂಡ ನಾವೇನು ಮಾಡಬೇಕು, ಕಪ್ಪ ಕಟ್ಟಬೇಕು ದೇವರಿಗೆ. ಆ ಬಂದ ಪುಣ್ಯ ಪಾಪವೆಂಬ ದುಡ್ಡನ್ನ ದೇವರ ಆಧೀನ ಚಿಂತನೆ ಮಾಡಬೇಕು. ಕಪ್ಪ ಕಟ್ಟೋದು ಅಂದ್ರೆ ಏನು, ಮಾಮೂಲಾಗಿ ಹೊರಗೆ ಸರಿ ಟ್ಯಾಕ್ಸ್ ಕಟ್ತೀರ, ಆ ಟ್ಯಾಕ್ಸ್ ಆಫೀಸ್ ತಂದ್ಬಿಡ್ತಾನ, ಮತ್ತು ಅದು ಏನ್ ಮಾಡತ್ತೆ ಸರ್ಕಾರ, ಆ ಬಂದ ಟ್ಯಾಕ್ಸ್ ಅನ್ನೆಲ್ಲ ನಮಗೆ ಕೊಡ್ತಾರೆ. ಅಂದ್ರೆ ಈ ಪುರದ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾರಲ್ಲ, ಈ ಡೆವಲಪ್ಮೆಂಟ್ ಹಾಗ್ ಮಾಡೋದು ಹೀಗ್ ಮಾಡೋದೆಲ್ಲ ಮಾಡೋದೆಲ್ಲ ಆ ಟ್ಯಾಕ್ಸ್ ಇಂದೇ ಮಾಡೋದು. ಹಾಗೆ ದೇವರಿಗೆ ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂತ ಟ್ಯಾಕ್ಸ್ ಕಟ್ಟಿದರೆ ದೇವರು ಏನ್ ಮಾಡ್ತಾರೆ, ಆ ಪುಣ್ಯ ಪಾಪಗಳ ಪಟ್ಟಿ ನೋಡಿ ನಾವು ಟ್ಯಾಕ್ಸ್ ಸರಿಯಾಗಿ ಪುಣ್ಯ ಕಟ್ಟಿದ್ರೆ ಟ್ಯಾಕ್ಸ್ ಬೆಳೆಯುತ್ತೆ ಚೆನ್ನಾಗಿರುತ್ತೆ, ಪಾಪ ಅಂದ್ರೆ ಮೈನಸ್ ಒಂದು ಅರ್ಥ. ಅವಾಗ ಏನ್ ಮಾಡ್ತಾನೆ ಭಗವಂತ, ನಮ್ಮ ಪುಣ್ಯದ ಪ್ರಕಾರ ಪಾಪದ ಪ್ರಕಾರ, ಅದರಲ್ಲೂ ಪುಣ್ಯ ಪಾಪ ಅಂದ್ರೆ ಒಳಗ ಅರ್ಥ ಇದೆ, ಅವನ ಚಿಂತನೆಯೇ ಪುಣ್ಯ, ಅವನ ಬಿಟ್ಟಿರೋದೇ ಪಾಪ ಅದು ಇದೆ, ಅದಿರೋದೆ ಮತ್ತ ಎಡು ಬಿಡ್ತೀವಿ ನಾವು. ಪುಣ್ಯ ಪಾಪಗಳ ಲೆಕ್ಕ ಹೇಗೆ, ಇದರಲ್ಲಿ ದೇವರ ಸ್ಮರಣೆಯಿಂದ ಮಾಡಿದ ಕರ್ಮದ ಫಲವೇ ಪುಣ್ಯ, ದೇವರ ಸ್ಮರಣೆ ಇಲ್ಲದ ಮಾಡಿದ ಕರ್ಮದ ಫಲವೇ ಪಾಪ. ಅದು ಮದುವೆ ಆಗಿರ್ಬೋದು ಮುಂಜೆ ಆಗಿರ್ಬೋದು, ದೇವರ ಸ್ಮರಣೆ ಇಲ್ಲದೆ ಮಾಡಿದರ ಆ ಕರ್ಮದ ಫಲ ಪಾಪ, ದೇವರ ಸ್ಮರಣೆಯಿಂದ ಮಾಡಿರ್ತೀರಾ ಆ ಕರ್ಮದ ಏನು ಕೆಟ್ಟ ಕೆಲಸ ಆದ್ರೂ ಕೂಡ ಅದು ಬರೋದೇ ಪುಣ್ಯ ಅಂತ ಹೇಳ್ತಾರೆ. ಇದು ಒಳಗೆ ರಹಸ್ಯಗಳು ಬಹಳ ಕೂತಿವೆ, ಇರ್ಲಿ ಆ ಗೊತ್ತಿಗೆ ಹೋಗೋದು ಬೇಡ, ಸದ್ಯಕ್ಕೆ ಹೋಗೋದು ಬೇಡ. ಇಷ್ಟಕ್ಕೂ ದೇವರಿಗೆ ಪುಣ್ಯ ಪಾಪಗಳು ಅರ್ಪಿಸಿದ ಕೂಡಲೇ ಆ ಟ್ಯಾಕ್ಸ್ ಪ್ರಕಾರ ಏನ್ ಮಾಡುತ್ತಾನೆ, ನಮ್ಮ ರಕ್ಷಣಾ ಸಿಸ್ಟಮ್ ಎಲ್ಲ ಸರಿ ಮಾಡ್ತಾನೆ ಭಗವಂತ. ಅಂದ್ರೆ ದೇವತೆಗಳಿಗೆಲ್ಲ ಆರ್ಡರ್ ಮಾಡ್ತಾನೆ, ನೋಡಪ್ಪ ಇವರು ನೋಡಿ ಟ್ಯಾಕ್ಸ್ ಹಿಂದಿನ ಜನ್ಮದಲ್ಲಿ ಕಟ್ಟಿ ಬಂದಿರ್ತೀವಿ ನಾವು, ಹಿಂದಿನ ಜನ್ಮದ್ದು ಎಲ್ಲ ಕೂಡ ದೇವರು ಟ್ಯಾಕ್ಸ್ ಇರುತ್ತೆ, ಅದಕ್ಕೆ ದೇವರು ಈ ಪಟ್ಟಣ ಕೊಟ್ಟಿದ್ದು ಇಲ್ಲಿ ಇಟ್ಟು ಆ ಟ್ಯಾಕ್ಸ್ ಪ್ರಕಾರ ಇದೆಲ್ಲ ಡೆವಲಪ್ಮೆಂಟ್ ಎಲ್ಲ ಕೂಡ ಕೊಟ್ಟಿರ್ತಾರೆ. ನೋಡಪ್ಪ ಇವ್ ಟ್ಯಾಕ್ಸ್ ಇಷ್ಟಿದೆ ಇಷ್ಟಿದೆ, ಇವರು ಈ ಟೈಮ್ಗೆ ಈ ಟೈಮ್ಗೆ ಕೈ ಕಾಲು ಚೆನ್ನಾಗಿರ್ಬೇಕು, ಈ ಚೆನ್ನಾಗಿರ್ಬೇಕು, ಹಿಂಗಿರ್ಬೇಕು, ಇದು ಬಿದ್ದು ಹೋಗ್ಬೇಕು, ಇದು ಆಗ್ಬೇಕು ಅಂತೇಳಿ ಎಲ್ಲ ನೀಟಾಗಿ ಕೊಟ್ಬಿಡ್ತಾನೆ ದೇವರು. ಹೌದಾ, ಈ ವ್ಯವಸ್ಥೆ ದೇವ ಮಾಡುತ್ತಾನೆ. ಇವಾಗ ಟ್ಯಾಕ್ಸ್ ಕೊಟ್ರೆ ಅದು ಹಿಂದಿನ ಇವಾಗ ಬರ್ತಾ ಇದ್ರೆ ಇವಾಗಿಂದ ಯಾಕೆ ಕೊಡ್ಬೇಕು, ಮುಂದಿನದಕ್ಕೆ, ಮುಂದಿನ ಜೀವನಕ್ಕೆ ಟ್ಯಾಕ್ಸ್. ಆದ್ದರಿಂದ ಅದ್ಭುತವಾದಂತಹ ವ್ಯಾಪಾರ ನಡೀತಾ ಇದೆ. ಜೀವನದಲ್ಲಿ ಒಂದ್ಸಲ ವ್ಯಾಪಾರ ಮಾಡಿಲ್ಲ ಅಂತ ಹೇಳ್ಕೋಬೇಡಿ, ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನೋಡಿ, ನೀವೇ ಒಳ್ಳೆ ವ್ಯಾಪಾರ ವರ್ತಕರು ಅಂತ ಹೇಳ್ತಾ ಇದ್ದಾರೆ. ಸುವರ್ತಕ ಕಪ್ಪಗಳ ಕೈಕೊಂಬ ಹರಿತಾನು. ಹಾಗಾದ್ರೆ ಇಷ್ಟೇ ಅರ್ಥ ಅಲ್ಲ, ಇಲ್ಲೆಲ್ಲ ಕೂಡ ಇನ ಶಶಾಂಕಾದಿಗಳು ಲಕ್ಷ್ಮೀ ವನಿತೆಯರ ಜನ ದ್ವಾರಪಾಲಕರೆನಿಸುತ್ತಿಪ್ಪರು ಅಂದರೆ ಆಯಾ ಆಕಾರದ ಭಗವದ್ ರೂಪವೇ ದ್ವಾರಪಾಲಕರು. ಮನದ ವೃತ್ತಿಗಳು, ಮನದ ಆಲೋಚನೆಗಳೇ ಸೈನಿಕರು ಅಂದ್ರೆ ಆ ಸೈನಿಕರ ಒಳಗಿರುವ ಆಲೋಚನೆಗಳ ಒಳಗಿರುವ ಭಗವದ್ ರೂಪಗಳೇ ಸೈನಿಕರು ಅಂದ್ರೆ ಒಳಗಿನ ಪ್ರಧಾನ ಸೈನಿಕರು. ವಿಷಯಗಳು, ವಿಷಯ ಪದಾರ್ಥದಲ್ಲಿರುವ ದೇವರ ದೇವತೆಗಳ ರೂಪಗಳೇ ಪಸಾರಗಳು. ಅಲ್ಲಿ ಜೀವನೇ ಸುವರ್ತಕ ಅಂದರೆ ಅದನ್ನ ಅನುಭವಿಸುವಂತಹ ಜೀವನೊಳಗಿರುವ ಜೀವನಾಮಕ ಭಗವಂತನೇ ನಿಜವಾದ ಸುವರ್ತಕ. ಅದನ್ನ ಎಲ್ಲವನ್ನ ದೇವರೇ ನಮ್ಮ ಮೂಲಕ ಅರ್ಪಣೆ ಮಾಡುವಂತೆ ಮಾಡಿಸ್ತಾನೆ, ನಮ್ಮಿಂದ ಮಾಡಿಸ್ತಾನೆ. ಜೀವನೊಳಗಿರುವ ದೇವರ ಹೆಸರು ಜೀವ ಅಂತ, ಅವನೇ ನಮ್ಮಿಂದ ಮಾಡಿಸ್ತಾನೆ, ಅವನೇ ವರ್ತಕ, ನಮ್ಮನ್ನು ವರ್ತಕರನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂಡಿದ್ದಾನೆ, ನಮ್ಮ ಮೂಲಕ ಮಾಡಿಸ್ತಾನೆ. ಅಷ್ಟೇ ಅಲ್ಲ, ಅವನೇ ಕಪ್ಪ ಕೈಕೊಂಬ ಹರಿತಾನು. ಜೀವನಾಮಕ ಭಗವಂತ ಒಳಗಿದ್ದು ಜೀವನದಿಂದ ಕೊಡಿಸಿದರೆ ಒಳಗಿರುವ ಈಶನಾಮಕ ಬಿಂಬನಾಮಕ ಸ್ವಾಮಿ ತಾನು ಸ್ವೀಕಾರ ಮಾಡಿ ರಕ್ಷಣೆ ಮಾಡುತ್ತಾನೆ. ಇದು ವಿಶೇಷವಾಗಿರತಕ್ಕಂಥ ಭಗವಂತ ಕೊಟ್ಟ ವ್ಯವಸ್ಥ ಎಂಬುದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ದೇವರ ಅರಮನೆಗೆ ಏನೇನು ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳಿವೆ ಎಂಬುದನ್ನೆಲ್ಲ ತಿಳಿಸಿಕೊಡ್ತಾ ಇದ್ದಾರೆ. ಊರು ಪರಾಕ್ರಮನರ ಮನೆಗೆ ದಶಕರಣಗಳೇ, ಕನ್ನಡಿಯ ಸಾಲುಗಳು ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು, ಮರಳಿ ಬೀಸುವ ಶ್ವಾಸಗಳು ಚಾಮರ ವಿರಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ, ಸುಶಯನಗಳು. ಇಲ್ಲಿ ಹೇಳ್ತಾರೆ ದೇವರಿಗೆ ನಮ್ಮ 10 ಇಂದ್ರಿಯಗಳನ್ನೇ 10 ಕನ್ನಡಿಯ ಸಾಲು. ಅರಮನೆಗೆ ಹೋದ್ರೆ ಎಲ್ಲ ಕನ್ನಡಿ ಫಿಕ್ಸ್ ಮಾಡಿರ್ತಾರೆ, ಒಳಗೆ ಹೋದ ಒಬ್ರು ಹೋದ ಕೂಡ 20 ಜನ ಕಾಣಿಸ್ತಾ ಇರ್ತಾರೆ, ಓ ಏನು ಎಷ್ಟು ಚೆನ್ನಾಗಿದೆ ಅಂತ ಅದೇ ಹೇಳ್ತಾರೆ. ಹೌದು, ಈ ಇಂದ್ರಿಯಗಳೆಲ್ಲ ಎಂಥದ್ದು ಕನ್ನಡಿ. ಕನ್ನಡಿ ಅಂದ್ರೆ ಕನ್ನಡಿಯ ಲಕ್ಷಣ ಏನು, ನಾವು ಇರ್ತೇವೆ ನಮ್ದೇ ರೂಪ ಕಾಣಿಸ್ತಾ ಇರತ್ತೆ, ನಾವು ಕದಲಿದ್ರೆ ಅದು ಕದಲಿರುತ್ತೆ, ಇದು ಕನ್ನಡಿಯ ಲಕ್ಷಣ ಅಲ್ವಾ. ಇಂದ್ರಿಯಗಳು ಅಷ್ಟೇ, ಇಂದ್ರಿಯಗಳಲ್ಲೂ ದೇವರಿರ್ತಾನೆ, ಅದು ಇಂದ್ರಿಯವೇ ಕನ್ನಡಿ, ಒಳಗೆ ದೇವರು ಕದಲಿದ್ರೆ ನಾವು ಕದಲುತ್ತೇವೆ, ನಾವು ಕದಲುತ್ತೇವೆ, ಹಾಗೆ ಎಲ್ಲ ಕನ್ನಡಿಯ ಸಾರು. ಅರವಿದೂರಣ ಸದ್ವಿಹಾರಕ ಚಿತ್ತ ಮಂಟಪ, ಚಿತ್ತವೇ ಮಂಟಪ. ಮರಳಿ ಬೀಸುವ ಶ್ವಾಸಗಳು ಚಾಮರ, ದೇವರಿಗೆ ದೊಡ್ಡ ಚಾಮರ. ವಿಲಾಸಿನಿ ಬುದ್ಧಿ, ಹೆಂಡತಿ ಯಾರು ದೇವರಿಗೆ ಸಮರ್ಪಣೆ ಮಾಡುವುದು, ಆತನ ಸಂತೋಷ ಪಡಿಸಲಿಕ್ಕೆ ನರ್ತಕಿ ಬೇಕಲ್ಲ, ನರ್ತನೆ ಮಾಡಿಸಿ ರಾಜನಿಗೆ ಸಂತೋಷ ಪಡಿಸಲಿಕ್ಕೆ ಬೇಕಲ್ಲ ಅಂದ್ರೆ ಯಾರು, ನಮ್ಮ ಬುದ್ಧಿ ಏನು ನರ್ತನ ಮಾಡುತ್ತೆ ಅಂದ್ರೆ ದೇವರ ನಾನಾ ಗುಣಗಳನ್ನ ಗಾನ ಮಾಡತ, ನರ್ತಕಿ ಗಾನ ಮಾಡತ ನರ್ತನ ಮಾಡಬೇಕು ರಾಜನೆದುರಿಗೆ. ಇದು ಶ್ರೀರಂಗದಲ್ಲೂ ಅಷ್ಟೆ, ಶ್ರೀನಿವಾಸನಲ್ಲೂ ಅತ್ರ ಶ್ರೀರಂಗ ಅತ್ರ ಬೆಳಿಗ್ಗೆದ್ದು ಸೇವಾ ದೇವರಿಗೆ ಬರುತ್ತೆ, ಆಕಳು ಎಲ್ಲ ಆದ್ಮೇಲೆ ನರ್ತಕಿ ಬಂದು ನರ್ತನ ಮಾಡಿ ದೇವರ ನೆಚ್ಚಿ ಹೋಗ್ತಾನೆ. ದಿನಾಗೂ ಅಷ್ಟೆ, ನರ್ತಕಿ ಬೇಕಲ್ಲ ಯಾರು ಅಂದ್ರೆ ಬುದ್ಧಿಯೇ ನರ್ತಕಿ, ಬುದ್ಧಿಯೇ ನರ್ತಕಿ ಅಂದ್ರೆ ನರ್ತನದಲ್ಲಿ ಏನ್ ನೋಡಿ, ಸ್ವಲ್ಪ ಇದು ಚಿಕ್ಕ ಸಬ್ಜೆಕ್ಟ್ ಅಲ್ಲ, ಬಹಳ ದೊಡ್ಡ ಸಬ್ಜೆಕ್ಟ್, ಒಳಗ್ ಹೋಗ್ತೀರಾ ನಿಮ್ ಟೈಮ್ ಸ್ವಲ್ಪ ಹೋಗಿದೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನರ್ತಕಿ ಅಂತಿದ್ದಾರಲ್ಲ, ಯಾಕೆ ದೃಷ್ಟಾಂತ ಕೊಟ್ರು ಅಂದ್ರೆ ನರ್ತಕಿಯ ಲಕ್ಷಣ ಏನು ಅಂದ್ರೆ ಹಾಡು ಚೆನ್ನಾಗಿ ಬಂದಿರಬೇಕು, ಹಾಡಿನ ಅರ್ಥ ಗೊತ್ತಿರಬೇಕು, ಹಾಡಿನ ಅರ್ಥ ಗೊತ್ತಿದ್ರೇನೆ ಹಾವಭಾವ ನೋಡ್ಸಬೇಕಾಗುತ್ತೆ, ಚೆನ್ನಾಗಿ ಕುಣಿಲಿಕ್ಕೆ ಬಂದಿರಬೇಕು, ನರ್ತನೆ ಬಂದಿರಬೇಕು, ಹಾಡು ಚೆನ್ನಾಗಿ ಬಂದಿರಬೇಕು, ಅದಕ್ಕೆ ತಕ್ಕಂತೆ ವಿನ್ಯಾಸಗಳು ತೋರಲಿಕ್ಕೆ ಬರಬೇಕು. ಅಷ್ಟೇ ಅಲ್ಲ, ದೇವರ ಮುಂದೆ ನನಗೆಲ್ಲ ಬರುತ್ತೆ ಅಂತ, ಆರಾಧನ ಮುಂದೆ ನನಗೆ ಚೆನ್ನಾಗಿ ಬರುತ್ತೆ ಅಂತ ಸೊಕ್ಕು ತೋರಿರಬಾರದು. ಆ ನರ್ತಕ್ಕೆ ಸೊಕ್ಕು ತೋರಿದ್ರೆ ಅಲ್ಲಿಂದ ಹೊರಗೆ ಹಾಕ್ಬಿಡ್ತಾರೆ. ಸೊಕ್ಕಿಲ್ಲದೆ ನರ್ತನೆ ಮಾಡಬೇಕು, ಸೊಕ್ಕಿಲ್ಲದಿರುವುದು ಮೇನ್ ಆ ನರ್ತಕಿಯ ಲಕ್ಷಣ, ಮೇನ್ ಲಕ್ಷಣ ಸೊಕ್ಕಿಲ್ಲದಿರಬೇಕು, ಸೊಕ್ಕಿಲ್ಲದಿರಬೇಕು, ಎಲ್ಲ ಬಂದಿರಬೇಕು, ಬಂದಿದ್ದನ್ನ ಆ ರಾಜನಿಗೆ ತೋರಿ ಒಳ್ಳೆ ಪ್ರಶಸ್ತಿ ಪಡ್ಕೊಂಡು ಹೋಗ್ಬೇಕು, ಹೌದಾ, ಕೊಟ್ಟಿದ್ ತಗೊಂಡು ಹೋಗ್ಬೇಕು, ಇದು ಲಕ್ಷಣ. ಹಾಗಾದ್ರೆ ಇಲ್ಲಿ ನಮ್ಮ ಬುದ್ಧಿ ಚೆನ್ನಾಗಿ ನರ್ತನ ಮಾಡುತ್ತೆ, ಅದ್ರ ಲಕ್ಷಣವೇ ಅದು, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ ನರ್ತನ ಮಾಡ್ತಾನೆ ಇರುತ್ತೆ, ಹೌದಾ. ಆದರೆ ಈ ನರ್ತನ ನನಗೆ ಬರುತ್ತೆ ಅಂತ ಅಹಂಕಾರ ಬರ್ಲಿಕ್ಕಿಲ್ಲ, ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಎಚ್ಚರ ಇರಬೇಕು. ಹಾಡು ಬರಬೇಕು ಅಂದ್ರೆ ತಾನು ತಿಳ್ಕೊಂಡ ಎಲ್ಲಾ ಪ್ರವಚನ ಪಾಠ ಎಲ್ಲಾದ್ರೂ ಬಂದದ್ದನ್ನೆಲ್ಲ ಚೆನ್ನಾಗಿ ಚಿಂತನೆ ಮಾಡುವುದೇ ಹಾಡು. ಅದು ಮಾಡ್ತಾ 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 ನಾಟ್ಯ ಅಂದ್ರೆ ಅದು ಚಿಂತನೆ ಮಾಡ್ತಾ ಮಾಡ್ತಾ ಈ ಬುದ್ಧಿ ಎಲ್ಲಿ ಹೋಗುತ್ತೆ, ಒಂದ್ಸಲ ಅಡಿಗೆ ಮನೆಗೆ ಹೋಯ್ತು, ಒಂದ್ಸಲ ಕೇರ್ ಮಾಡ್ಕೊಂಡು ಹೋಯ್ತು, ಇನ್ನೊಂದು ಹೋಯ್ತು, ಅನ್ನದ ಕೂಡ ಹೋಯ್ತು, ಗಾಂಧಿ ಬಜಾರ್ಗೆ ಹೋಯ್ತು, ಎಲ್ಲೆಲ್ಗೂ ಹೋಗ್ತಾ ಇರುತ್ತೆ ಬುದ್ಧಿ, ಹರತಾ ಇರುತ್ತೆ. ಹರ ಕಾಲಕ್ಕೆ ಅಲ್ಲಲ್ಲೇ ಈ ಹಾಡನ್ನ ಹೇಳಬೇಕು. ಏನಂತ, ಅಲ್ಲಿ ಹೋದ್ರೂ ಅಲ್ಲೇ ದೇವರು, ಅಲ್ಲಿ ಹೋದ್ರೂ ಅಲ್ಲೇ ದೇವರು, ಅಲ್ಲಿ ಹೋದ್ರೂ ಅಲ್ಲೇ ದೇವರು. ನರ್ತನ ನರ್ತನ ಜೊತೆಗೆ ಹಾಡು, ಏನ್ ಹಾಡು, ಎಲ್ಲ ಕಡೆ ಶ್ರೀಹರಿಯೇ ವ್ಯಾಪ್ತ ವ್ಯಾಪ್ತ ವ್ಯಾಪ್ತ, ಅವನ ಗುಣ ಚಿಂತನೆ ಮಾಡುವುದೇ ಹಾಡು. ಈ ಹಾಡು ಹೇಳ್ತಾ ಅಹಂಕಾರ ಇಲ್ಲದೆ ನೀ ಕೊಟ್ಟದ್ದಯ್ಯ ಈ ಭಾಗ್ಯ ಅಂತ ದೇವರ ಮುಂದೆ ಕೈ ಮುಗಿಯುವುದೇ ನರ್ತಕಿಯ ಲಕ್ಷಣ. ಅದು ಬುದ್ಧಿ, ಅದು ಇರಬೇಕು, ದೇವರಿಗೆ ಕೊಡಬೇಕು. ಚೆನ್ನಾಗಿದೆಯಾ? ಒಂದೊಂದು ಅಪರೂಪದಲ್ಲಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು, ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಅಂತ ಹೇಳಿದ್ರು. ಅದೇ ಮೈಮತ್ತು ಮರಗಿದ್ದೆ ದೇವರಿಗೆ ನಮಸ್ಕಾರ ಅಂತಾರೆ, ಅರ್ಥವೇ ಆಗಲ್ಲ. ನಾವು ಮಲ್ಕೊಂಡು ದೇವ ನಮಸ್ಕಾರ ಹೇಗೆ ಅಂದ್ರೆ, ನಮಸ್ಕಾರ ಅಂದ್ರೆ ಏನು, ಶರಣ ಆಗತ್ತೆ. ಮಲಕೊಂಡಿರೋ ಕಾಲಕ್ಕೆ ದೇವರಲ್ಲೇ ಶರಣಾಗತರಾಗಿರ್ತೀವಿ, ಯಾವ ಇಂದ್ರಿಯ ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಆ ಟೈಮ್ನಾಗ ದೇವರು ಏನು ಮಾಡಿದ್ರು ಗೋವಿಂದ, ಹೌದಲ್ಲ? ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲಾ ಇಂದ್ರಿಯಗಳು ಎಲ್ಲ ಕೂಡ ದೇವರ ವಶವಾಗಿರುತ್ತೆ. ದೇವರ ವಶವಾಗಿರೋದು ಸಾಷ್ಟಾಂಗ ನಮಸ್ಕಾರ ಮಾಡೋದು ಎರಡು ಒಂದೇ ಅಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ನೋಡಿ, ಇಲ್ಲಿ ಸಾಷ್ಟಾಂಗ ಮಾಡಿದ ಕಾಲಕ್ಕೆ ನಾ ಮಾಡಿದೆ ಅಂತ ಕೂತಿರುತ್ತೆ. ಅಲ್ಲಿ ಹಾಗಲ್ಲ, ಸ್ವಾಮಿ ನೀನೇ ನಿದ್ದೆ ಕೊಟ್ಟಿಯ ಅಂದ್ರೆ ಇಂದ್ರಿಯಗಳೆಲ್ಲ ನಿನ್ನ ವಶ ಆಯಿತು, ನೀನೇ ಎಲ್ಲವನ್ನು ನಿನ್ನ ವಶ ಮಾಡಿಕೊಂಡಿದ್ದೀಯ ಅಂತ ದೇವರಿಗೆ ಸಾಷ್ಟಾಂಗ ನಮಸ್ಕಾರ. ಈ ನಮಸ್ಕಾರ ಬಹಳ ದೊಡ್ಡದು. ದೇವರ ವಶ ಆದವು ದೇವರ ಕರುಣೆಯಿಂದ, ದೇವರ ವಶ ಆದಿ ದೇವರ ವಶ ಆದವು ಎಂಬ ಬುದ್ಧಿ ಬಂದದ್ದು ದೇವರ ಕರುಣೆಯಿಂದ ಅಂತ ತಿಳ್ಕೊಳ್ಳೋದೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.